ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಮಂಜುಳಾ ಕೃಷ್ಣಕುಮಾರ್. ಮುಖ್ಯಾಂಶಗಳು: 1,25,000 ಕೋಟಿ ರೂಪಾಯಿ ವೆಚ್ಚದ 3 ಸೆಮಿಕಂಡಕ್ಟರ್ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. 3,00,000 ಕೆಡೆಟ್ ಹುದ್ದೆಗಳ ಸೇರ್ಪಡೆಯೊಂದಿಗೆ ಎನ್ಸಿಸಿ ವಿಸ್ತರಣೆ ಪ್ರಸ್ತಾವನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ನವದೆಹಲಿಯಲ್ಲಿಂದು ಆಕಾಶವಾಣಿ ಸುದ್ದಿ ಮತ್ತು ಡಿಡಿ ನ್ಯೂಸ್ನ ಪರಿಷ್ಟತ ವೆಬ್ಸೈಟ್ಗಳಿಗೆ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಚಾಲನೆ. ಮಹಿಳಾ ಪ್ರೀಮಿಯರ್ ಲೀಗ್ ಕ್ರಿಕೆಟ್, ದೆಹಲಿ ಕ್ಯಾಪಿಟಲ್ಸ್ ಗುಜರಾತ್ ಜೈಂಟ್ಸ್ ನಡುವೆ ಹಣಾಹಣಿ. ವಾರ್ತೆಗಳ ವಿವರ: 1,25,000 ಕೋಟಿ ರೂಪಾಯಿ ವೆಚ್ಚದ 3 ಸೆಮಿಕಂಡಕ್ಟರ್ ಯೋಜನೆಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶಂಕುಸ್ಥಾಪನೆ ನೆರವೇರಿಸಿದರು. ಮುಂಬರುವ ದಿನಗಳಲ್ಲಿ ಭಾರತ ಜಾಗತಿಕ ಸೆಮಿಕಂಡಕ್ಟರ್ ತಯಾರಿಕಾ ತಾಣವಾಗಲಿದ್ದು ಕೈಗಾರಿಕಾ ವಲಯದಲ್ಲಿ ಅಗ್ರಸ್ಥಾನ ಪಡೆಯಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಈ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಪ್ರಧಾನಮಂತ್ರಿ, ಗುಜರಾತ್ನ ಧೋಲೇರಾ ವಿಶೇಷ ಹೂಡಿಕೆ ಪ್ರದೇಶದಲ್ಲಿ ದೇಶದ ಮೊದಲ ವಾಣಿಜ್ಯ ಸೆಮಿಕಂಡಕ್ಟರ್ ತಾಣ, ಅಸ್ಸಾಂನ ಮೊರಿಗಾಂವ್ನಲ್ಲಿ ಹೊರಗುತ್ತಿಗೆ ಸೆಮಿಕಂಡಕ್ಟರ್ ಅಸೆಂಬ್ಲಿ ಮತ್ತು ಟೆಸ್ಟ್ ಸೌಲಭ್ಯ ಮತ್ತು ಗುಜರಾತ್ನ ಸಾನಂದ್ನಲ್ಲಿ ಹೊರಗುತ್ತಿಗೆ ಸೆಮಿಕಂಡಕ್ಟರ್ ಅಸೆಂಬ್ಲಿ ಮತ್ತು ಟೆಸ್ಟ್ ಸೌಲಭ್ಯವನ್ನು ಈ ಯೋಜನೆಗಳು ಒಳಗೊಂಡಿವೆ ಎಂದರು. ಸೆಮಿಕಂಡಕ್ಟರ್ ಉದ್ಯಮದ ಲಾಭ ಯುವಕರಿಗೆ ಸಿಗಲಿದೆ. ಆಗ್ನೇಯ ಏಷ್ಯಾದ ದೇಶಗಳೊಂದಿಗೆ ಸಂಪರ್ಕ ಸಾಧಿಸಲು ಈಶಾನ್ಯ ರಾಜ್ಯಗಳು ಬಲಗೊಳ್ಳುತ್ತಿವೆ. ಈ ಪ್ರದೇಶದಲ್ಲಿ ಇಂತಹ ಉದ್ಯಮವನ್ನು ಸ್ಥಾಪಿಸಲು ಈ ಹಿಂದೆ ಯಾರೂ ಪ್ರಯತ್ನಿಸಿಲ್ಲ ಎಂದು ಪ್ರಧಾನಿ ಹೇಳಿದರು. ಕೋವಿಡ್ ಸಾಂಕ್ರಾಮಿಕದ ನಂತರ ವಿಶ್ವವು ವಿಶ್ವಾಸಾರ್ಹ ಮತ್ತು ಚೇತರಿಸಿಕೊಳ್ಳುವ ಜಾಗತಿಕ ಪೂರೈಕೆ ಸರಪಳಿ ಪಾಲುದಾರನನ್ನು ಹುಡುಕುತ್ತಿರುವಾಗ ಭಾರತ ಸೆಮಿಕಂಡಕ್ಟರ್ ವಲಯಗಳಲ್ಲಿ ಜಾಗತಿಕ ನಾಯಕನಾಗಿ ತನ್ನನ್ನು ತಾನು ಸ್ಥಾಪಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಚಿಪ್ ತಯಾರಿಕೆಯು ಭಾರತವನ್ನು ಸ್ವಾವಲಂಬನೆ ಮತ್ತು ಆಧುನಿಕತೆಯತ್ತ ಕೊಂಡೊಯ್ಯುತ್ತದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಯೋಜನೆಯು ಸುಮಾರು 27,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಿಂದೂಸ್ತಾನ್ ಪೇಪರ್ ಕಾರ್ಪೊರೇಷನ್ನ ಹಿಂದಿನ ನಾಗಾವ್ ಪೇಪರ್ ಮಿಲ್ ಆವರಣದಲ್ಲಿ ಸ್ಥಾಪಿಸಲಾಗುವ ಸೆಮಿಕಂಡಕ್ಟರ್ ಘಟಕವು ಈಶಾನ್ಯ ಪ್ರದೇಶದ ಅತಿದೊಡ್ಡ ಖಾಸಗಿ ಹೂಡಿಕೆ ಯೋಜನೆಯಾಗಿದೆ. ಅಸ್ಸಾಂ ಮೂಲದ ಘಟಕವು ದಿನಕ್ಕೆ ಪ್ರಭಾವಶಾಲಿ 48 ದಶಲಕ್ಷ ಚಿಪ್ಗಳನ್ನು ಉತ್ಪಾದಿಸುವ ಗುರಿಯೊಂದಿಗೆ ಈಶಾನ್ಯಕ್ಕೆ ಅಭಿವೃದ್ದಿಗೆ ಮಹತ್ವದ್ದಾಗಲಿದೆ. ಮೊರಿಗಾಂವ್ನ ಜಾಗಿರೋಡ್ನಲ್ಲಿ ಹೊರಗುತ್ತಿಗೆ ಸೆಮಿಕಂಡಕ್ಟರ್ ಅಸೆಂಬ್ಲಿ ಮತ್ತು ಟೆಸ್ಟ್ ಒಎಸ್ಎಟಿ ಸೌಲಭ್ಯವನ್ನು ಟಾಟಾ ಎಲೆಕ್ಟ್ರಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಟಿಇಪಿಎಲ್ ಸೆಮಿಕಂಡಕ್ಟರ್ ಅಸೆಂಬ್ಲಿ, ಟೆಸ್ಟಿಂಗ್, ಮಾರ್ಕಿಂಗ್ ಮತ್ತು ಪ್ಯಾಕೇಜಿಂಗ್ ಎಟಿಎಂಪಿ ಬಗ್ಗೆ ಕಾರ್ಯನಿರ್ವಹಿಸಲಿದೆ. ಮುಂದಿನ 100 ದಿನಗಳಲ್ಲಿ ಸೆಮಿಕಂಡಕ್ಟರ್ ಘಟಕದ ನಿರ್ಮಾಣ ಕಾರ್ಯ ಆರಂಭವಾಗಲಿದೆ. ಈ ಉಪಕ್ರಮವು ದೇಶದ ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ನಿರೀಕ್ಷೆಯಿದೆ. ಎಲ್ಲಾ ಕೇಂದ್ರೀಯ ವಿಶ್ವವಿದ್ಯಾಲಯಗಳು, ಐಐಟಿಗಳು, ಎನ್ಐಟಿಗಳು, ಐಐಎಂಗಳು, ಐಐಎಸ್ಇಆರ್, ಐಐಎಸ್ಸಿ ಮತ್ತು ಇತರ ಉನ್ನತ ಸಂಸ್ಥೆಗಳು ಸೇರಿದಂತೆ 1,814 ಸಂಸ್ಥೆಗಳ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ದೇಶದ ಆರ್ಥಿಕ ಶಕ್ತಿಗೆ ಅನುಗುಣವಾಗಿ ಸಶಸ್ತ್ರ ಪಡೆಗಳ ಬಲ ಹೆಚ್ಚುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಭಾರತದ ರಕ್ಷಣಾ ಸಾಮರ್ಥ್ಯ ಬಿಂಬಿಸುವ ಭಾರತ ಶಕ್ತಿಯ ಪ್ರದರ್ಶನ ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ, ಶೌರ್ಯ ಮತ್ತು ಕೌಶಲ್ಯಗಳು ನವಭಾರತದ ಪರಿಕಲ್ಪನೆಗಳು ಎಂದು ಹೇಳಿದರು. ಪೋಖ್ರಾನ್ ಭಾರತದ ಆತ್ಮನಿರ್ಭರ, ಆತ್ಮವಿಶ್ವಾಸ ಮತ್ತು ಮಹಿಮೆ ಎಂದು ಪ್ರಧಾನಿ ಹೇಳಿದ್ದಾರೆ. ದೀರ್ಘ ವ್ಯಾಪ್ತಿಯ ಅಗ್ನಿಕ್ಷಿಪಣೆಯ ಪರೀಕ್ಷಾರ್ಥ ಉಡಾವಣೆ ಕುರಿತು ಮಾತನಾಡಿದ ಪ್ರಧಾನಿ, ಪರೀಕ್ಷೆಯು ಆತ್ಮನಿರ್ಭರ ಭಾರತಕ್ಕೆ ರಕ್ಷಣಾ ವಲಯದಲ್ಲಿ ಮತ್ತೊಂದು ಮಹತ್ವದ ಗುರಿಯಾಗಿದೆ ಎಂದರು. ಖಾದ್ಯ ತೈಲಗಳಿಂದ ಹಿಡಿದು ಯುದ್ದ ವಿಮಾನಗಳು, ಹೆಲಿಕಾಪ್ಟರ್ಗಳು ಮತ್ತು ಕ್ಷಿಪಣಿ ವ್ಯವಸ್ಥೆಗಳವರೆಗೆ ಆತ್ಮನಿರ್ಭರ ಭಾರತಕ್ಕೆ ಕೇಂದ್ರ ಒತ್ತು ನೀಡಿದೆ ಎಂದು ಪ್ರಧಾನಿ ಉಲ್ಲೇಖಿಸಿದರು. ಆಮದುಗಳ ಮೇಲಿನ ಅವಲಂಬನೆಯ ಕಡಿಮೆ ಮಾಡುವುದು ಮತ್ತು ಸ್ವದೇಶಿ ಉತ್ಪಾದನೆಯನ್ನು ಉತ್ತೇಜಿಸುವುದು ಸ್ವಾವಲಂಬನೆಗೆ ಪರಿವರ್ತನೆಯ ಬದಲಾವಣೆಯನ್ನು ಗುರುತಿಸುತ್ತದೆ ಎಂದು ಪ್ರಧಾನಮಂತ್ರಿ ಒತ್ತಿ ಹೇಳಿದರು. 3,00,000 ಕೆಡೆಟ್ ಹುದ್ದೆಗಳ ಸೇರ್ಪಡೆಯೊಂದಿಗೆ ರಾಷ್ಟೀಯ ಕೆಡೆಟ್ ಕಾರ್ಪ್ಸ್ ಎನ್ಸಿಸಿ ವಿಸ್ತರಣೆಯ ಪ್ರಸ್ತಾವನೆಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದಿಸಿದ್ದಾರೆ. ಈ ವಿಸ್ತರಣೆಯು ದೇಶದಾದ್ಯಂತದ ಶಿಕ್ಷಣ ಸಂಸ್ಥೆಗಳಿಂದ ಎನ್ಸಿಸಿಗೆ ಹೆಚ್ಚುತ್ತಿರುವ ಬೇಡಿಕೆಯನ್ನು ಪೂರೈಸುವ ನಿರೀಕ್ಷೆಯಿದೆ. ವಿಸ್ತರಣಾ ಯೋಜನೆಯು 4 ಹೊಸ ಗ್ರೂಪ್ ಹೆಡ್ ಕ್ವಾರ್ಟರ್ಗಳ ಸ್ಥಾಪನೆ ಮತ್ತು 2 ಹೊಸ ಎನ್ಸಿಸಿ ಘಟಕಗಳ ಸೇರ್ಪಡೆಯನ್ನು ಒಳಗೊಂಡಿದೆ. ವಿಸ್ತರಣಾ ಯೋಜನೆಯು ಮುಖ್ಯವಾಗಿ ಮಾಜಿ ಸೈನಿಕರನ್ನು ಎನ್ಸಿಸಿ ಬೋಧಕರನ್ನಾಗಿ ನೇಮಿಸುವ ಪ್ರಸ್ತಾಪವನ್ನು ಒಳಗೊಂಡಿದೆ ಎಂದು ಸಚಿವಾಲಯ ಹೇಳಿದೆ. ವಿಕಸಿತ ಭಾರತ ಗುರಿಯನ್ನು ಸಾಧಿಸಲು ಕೊಡುಗೆ ನೀಡುವ ಅಮೃತ್ ಪೀಳಿಗೆ ಪ್ರೇರಿತ ಶಿಸ್ತು ಮತ್ತು ದೇಶಭಕ್ತಿಯ ಯುವಕರ ನೆಲೆಯನ್ನು ಈ ಉಪಕ್ರಮವು ವಿಸ್ತರಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. 1948ರಲ್ಲಿ ಕೇವಲ 20,000 ಕೆಡೆಟ್ಗಳಿಂದ ಎನ್ಸಿಸಿ ಈಗ 20,00,000 ಕೆಡೆಟ್ಗಳ ಅನುಮೋದಿತ ಶಕ್ತಿಯನ್ನು ಹೊಂದಿದ್ದು ಇದು ವಿಶ್ವದ ಅತಿದೊಡ್ಡ ಸಮವಸ್ತಧಾರಿ ಯುವ ಸಂಘಟನೆಯಾಗಿದೆ. ರಾಷ್ಟೀಯ ಶಿಕ್ಷಣ ನೀತಿ 2020 ಪ್ರಕಾರ ಎನ್ಸಿಸಿಯನ್ನು ಚುನಾಯಿತ ವಿಷಯವಾಗಿ ನೀಡುವುದರೊಂದಿಗೆ ವಿಸ್ತರಣೆಯು ರಾಷ್ಟದ ಭವಿಷ್ಯದ ನಾಯಕರಾಗಿ ಪ್ರಮುಖ ಪಾತ್ರ ವಹಿಸುವ ಯುವಜನರ ಆಕಾಂಕ್ಷೆಗಳನ್ನು ಪೂರೈಸುವ ಒಂದು ಹೆಜ್ಜೆಯಾಗಿದೆ ಎಂದು ಸಚಿವಾಲಯ ಹೇಳಿದೆ. ಈ ವಿಸ್ತರಣೆಯ ದೂರದೃಷ್ಟಿ ಪರಿಣಾಮವು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಖಾಲಿ ಹುದ್ದೆಗಳ ಪ್ರಮಾಣಾನುಗುಣ ವಿತರಣೆಗೆ ಕಾರಣವಾಗುತ್ತದೆ. ಎನ್ಸಿಸಿಗಾಗಿ ಆಕಾಂಕ್ಷಿಗಳಿಗೆ ಕಾಯುವ ಅವಧಿಯನ್ನು ಕಡಿಮೆ ಮಾಡುತ್ತದೆ. ಎನ್ಸಿಸಿಯು ಪರಿವರ್ತನೆಯೊಂದಿಗೆ ಯುವಕರು ರಾಷ್ಟ ನಿರ್ಮಾಣಕ್ಕೆ ಅರ್ಥಪೂರ್ಣವಾಗಿ ಕೊಡುಗೆ ನೀಡುವ ವಾತಾವರಣವನ್ನು ಸೃಷ್ಟಿಸುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ರಾಷ್ಟಪತಿ ದ್ರೌಪದಿ ಮುರ್ಮು ಮಾರಿಷಸ್ ಪ್ರವಾಸದಲ್ಲಿದ್ದು ಇದರ ಭಾಗವಾಗಿ ಇಂದು ಭಾರತ ಮತ್ತು ಮಾರಿಷಸ್ ನಡುವೆ ನಿಯೋಗ ಮಟ್ಟದ ಮಾತುಕತೆ ನಡೆಯಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ಮಾರಿಷಸ್ ಪ್ರಧಾನಿ ಪ್ರವೀಂದ್ ಕುಮಾರ್ ಜುಗ್ನಾಥ್ ಅವರ ಉಪಸ್ಥಿತಿಯಲ್ಲಿ ನಡೆಯಲಿರುವ ಈ ಸಭೆಯಲ್ಲಿ ಹಲವಾರು ತಿಳುವಳಿಕಾ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಗುವುದು. ಜೊತೆಗೆ ಹಲವಾರು ಯೋಜನೆಗಳನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಲಾಗುವುದು. ಇದೇ ಸಂದರ್ಭದಲ್ಲಿ ರಾಷ್ಟಪತಿಯವರು ಮಾರಿಷಸ್ನ ಕೆಲವು ಪ್ರಮುಖ ಐತಿಹಾಸಿಕ ಮತ್ತು ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಲಿದ್ದಾರೆ. ಅಪ್ರವಾಸಿ ಘಾಟ್ ಮತ್ತು ಇಂಟರ್ ಕಾಂಟಿನೆಂಟಲ್ ಸ್ಲೇವರಿ ಮ್ಯೂಸಿಯಂಗೂ ಭೇಟಿ ನೀಡಲಿದ್ದಾರೆ. ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಇಂದು ನವದೆಹಲಿಯಲ್ಲಿ ಆಕಾಶವಾಣಿ ಸುದ್ದಿ ಮತ್ತು ಡಿಡಿ ನ್ಯೂಸ್ನ ಪರಿಷ್ಕೃತ ವೆಬ್ಸೈಟ್ಗಳಿಗೆ ಚಾಲನೆ ನೀಡಲಿದ್ದಾರೆ. ಸಚಿವ ಠಾಕೂರ್ ಅವರು ನ್ಯೂಸ್ ಆನ್ ಏರ್ ಅಪ್ಲಿಕೇಶನ್ಗೆ ಸಹ ಚಾಲನೆ ನೀಡುವರು. ಪ್ರಸಾರಕ್ಕಾಗಿ ಶಬ್ದ್ ಪ್ರಸಾರ ಭಾರತೀಯ ಆಡಿಯೋ ವಿಡಿಯೋಗಳಿಗೂ ಇದೇ ವೇಳೆ ಸಚಿವರು ಚಾಲನೆ ನೀಡಲಿದ್ದಾರೆ. ಪ್ರತಿ ವರ್ಷ ಸೆಪ್ಟೆಂಬರ್ 17ರಂದು ಹೈದರಾಬಾದ್ ವಿಮೋಚನಾ ದಿನ ಆಚರಿಸಲಾಗುವುದು ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈ ಕುರಿತು ನಿನ್ನೆ ಬಿಡುಗಡೆಯಾದ ಅಧಿಕೃತ ಅಧಿಸೂಚನೆಯಲ್ಲಿ ಹೈದರಾಬಾದ್ ಅನ್ನು ವಿಮೋಚನೆಗೊಳಿಸಿದ ಹುತಾತ್ಮರನ್ನು ಸ್ಮರಿಸುವುದಕ್ಕಾಗಿ ಮತ್ತು ಯುವಕರ ಮನಸ್ಸಿನಲ್ಲಿ ದೇಶಭಕ್ತಿಯ ಜ್ವಾಲೆಯನ್ನು ತುಂಬುವ ಸಲುವಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. 1947ರ ಆಗಸ್ಟ್ 15ರಂದು ಭಾರತ ಸ್ವತಂತ್ರಗೊಂಡಿತಾದರೂ ಅದಾಗಿ 13 ತಿಂಗಳವರೆಗೆ ಹೈದರಾಬಾದ್ಗೆ ಸ್ವಾತಂತ್ರ್ಯ ಸಿಗದೆ ನಿಜಾಮರ ಆಳ್ವಿಕೆಯಲ್ಲೇ ಇದ್ದಿತು. 1948ರ ಸೆಪ್ಟೆಂಬರ್ 17ರಂದು ಆಪರೇಷನ್ ಪೋಲೋ ಹೆಸರಿನಲ್ಲಿ ಪೊಲೀಸ್ ಕ್ರಮದ ನಂತರ ಪ್ರದೇಶವು ನಿಜಾಮರ ಆಳ್ವಿಕೆಯಿಂದ ವಿಮೋಚನೆಗೊಂಡಿತು. ಈ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 17ನ್ನು ಹೈದರಾಬಾದ್ ವಿಮೋಚನಾ ದಿನವಾಗಿ ಆಚರಿಸಬಹುದು ಎಂಬ ಪ್ರದೇಶದ ಜನರ ನಿರಂತರ ಬೇಡಿಕೆಗೆ ಗಮನ ಹರಿಸಿರುವುದಾಗಿ ಸಚಿವಾಲಯ ತಿಳಿಸಿದೆ. ಮಹಿಳಾ ಪ್ರೀಮಿಯರ್ ಲೀಗ್ ಕ್ರಿಕೆಟ್ನಲ್ಲಿಂದು ಸಂಜೆ ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ದೆಹಲಿ ಕ್ಯಾಪಿಟಲ್ಸ್ ಹಾಗೂ ಗುಜರಾತ್ ಜೈಂಟ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30ಕ್ಕೆ ಆರಂಭವಾಗಲಿದೆ. ನಿನ್ನೆ ನಡೆದ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹಾಲಿ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಸೋಲಿಸಿ ಪ್ಲೇ ಆಫ್ಗೆ ಅರ್ಹತೆ ಗಳಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ 19 ಓವರ್ಗಳಲ್ಲಿ 113 ರನ್ಗಳಿಗೆ ಆಲೌಟ್ ಆಯಿತು. ಇದಕ್ಕುತ್ತರವಾಗಿ ಬೆಂಗಳೂರು ತಂಡ ಆಸೀಸ್ ಆಲ್ರೌಂಡರ್ ಪೆರ್ರಿ ಅವರ ಅಜೇಯ 40 ರನ್ಗಳ ನೆರವಿನಿಂದ ಕೇವಲ 15 ಓವರ್ಗಳಲ್ಲಿ ಗುರಿ ತಲುಪಿತು. ಮುಂಬೈನ ವಾಂಖೇಡೆ ಕ್ರೀಡಾಂಗಣದಲ್ಲಿ ಪ್ರಗತಿಯಲ್ಲಿರುವ ರಣಜಿ ಟ್ರೋಫಿ ಪ್ರಶಸ್ತಿ ಸುತ್ತಿನ ಪಂದ್ಯದಲ್ಲಿ ಭೋಜನ ವಿರಾಮದ ವೇಳೆಗೆ ವಿದರ್ಭ 2 ವಿಕೆಟ್ ನಷ್ಟಕ್ಕೆ 104 ರನ್ ಗಳಿಸಿ ಆಡುತ್ತಿದೆ. ಈ ಮೊದಲು ಮುಂಬೈ ತಂಡ 538 ರನ್ಗಳ ಗುರಿ ನೀಡಿದೆ. ಮುಂಬೈ ಪರ ಮುಷಿದ್ ಖಾನ್ 136 ರನ್ ಗಳಿಸಿದರೆ ಶ್ರೇಯಸ್ ಅಯ್ಯರ್ 95 ಹಾಗೂ ತಂಡದ ನಾಯಕ ಅಜಿಂಕ್ಯ ರಹಾನೆ 73 ರನ್ ಗಳಿಸಿದ್ದಾರೆ. ಅಂತಿಮ ಪಂದ್ಯದಲ್ಲಿ ಮುಷಿದ್ ಖಾನ್ ಶತಕ ರನ್ ಗಳಿಸಿದ ಅತ್ಯಂತ ಕಿರಿಯ ಆಟಗಾರ ಕೀರ್ತಿಗೆ ಬಾಚಲರಾಗಿದ್ದು ಸಚಿನ್ ತೆಂಡೂಲ್ಕರ್ ಅವರ 29 ವರ್ಷಗಳ ದಾಖಲೆಯನ್ನು ಮುರಿದಿದ್ದಾರೆ. ಮುಂಬೈ ತಂಡ 42ನೇ ಬಾರಿಗೆ ಪ್ರತಿಷ್ಠಿತ ರಣಜಿ ಟ್ರೋಫಿಯನ್ನು ಮುಡಿಗೇರಿಸುವ ನೆಚ್ಚಿನ ತಂಡವಾಗಿ ಗುರುತಿಸಿಕೊಂಡಿದೆ. ಫ್ರಾನ್ಸ್ನಲ್ಲಿ ನಡೆಯುತ್ತಿರುವ ಓರ್ಲಿಯಸ್ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ನಿನ್ನೆ ಭಾರತದ ಎಂಆರ್ ಅರ್ಜುನ್ ಮತ್ತು ಧ್ರುವ ಕಪಿಲ ಪುರುಷರ ಡಬಲ್ಸ್ 2ನೇ ಸುತ್ತನ್ನು ತಲುಪಿದರು. 5ನೇ ಶ್ರೇಯಾಂಕದ ಭಾರತದ ಜೋಡಿಯು ಚೈನೀಸ್ನ ತೈಪೇಯ ಮಿಂಗ್ಚೆ ಲು ಮತ್ತು ಟ್ಯಾಂಕೈ ವಿ ಅವರನ್ನು 21-13 21-12 ಸೆಟ್ಗಳಿಂದ ಸೋಲಿಸಿ 16ರ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 1,25,000 ಕೋಟಿ ರೂಪಾಯಿ ವೆಚ್ಚದ 3 ಸೆಮಿಕಂಡಕ್ಟರ್ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. 3,00,000 ಕೆಡೆಟ್ ಹುದ್ದೆಗಳ ಸೇರ್ಪಡೆಯೊಂದಿಗೆ ಎನ್ಸಿಸಿ ವಿಸ್ತರಣೆ ಪ್ರಸ್ತಾವನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ನವದೆಹಲಿಯಲ್ಲಿಂದು ಆಕಾಶವಾಣಿ ಸುದ್ದಿ ಮತ್ತು ಡಿಡಿ ನ್ಯೂಸ್ನ ಪರಿಷ್ಕೃತ ವೆಬ್ಸೈಟ್ಗಳಿಗೆ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಚಾಲನೆ. ಮಹಿಳಾ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ದೆಹಲಿ ಕ್ಯಾಪಿಟಲ್ಸ್ ಗುಜರಾತ್ ಜೈಂಟ್ಸ್ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.